नमः सिद्धिभ्यः ॐ नमः सिद्धिभ्यः ॐ नमः सिद्धिभ्यः नमो अरिहन्ताणम् नमो सिद्धाणम् नमो आयिर्याणम् नमो उवज्झायाणम् नमो लोये सौवसाहूणम् एषो पञ्च नमो यारो सौवपावपणासनो मङ्गलाणं च सव्येषिम् पढमं हवै मङ्गलम् पढमं हवै मङ्गलम् पञ्च परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की आज के बहुश्रुत भक्ति भावना की बहुश्रुत भक्ति भावने बहु अंदरे बहळष्टु बहु अंदरे परिपूर्ण परिपूर्ण श्रुत ज्ञानवु यारिगे इदेयो अवरु बहुश्रुत उळ्ळवरु ಗಣಧರ ಪರಮಿಷ್ಠಿಗಳು ಅಥವಾ ಸಮೋಶರಣದಲ್ಲಿರತಕ್ಕಂತಹ ಮುನಿಗಳು ಯಾರಿಗೆ ದ್ವಾದಶಾಂಗ ಶ್ರುತದ ಪರಿಪೂರ್ಣ ಜ್ಞಾನ ಪ್ರಾಪ್ತಾಗಿದೆ ಅಂಥ ಮುನಿಗಳನ್ನು ಬಹುಶ್ರುತ ಮುನಿಗಳು ಉಪಾಧ್ಯಾಯ ಪರಮಿಷ್ಠಿಗಳು ಅಥವಾ ಆಚಾರ್ಯ ಪರಮೇಷ್ಠಿಗಳು ಅಂತರ್ಥ. ಇವತ್ತು ನಾವು ಯಾರಿಗೆ ಪೂಜೆಯನ್ನು ಮಾಡಿದ್ದೇವೆ? ಬಹುಶ್ರುತ ಉಳ್ಳವರ ಪೂಜೆಯನ್ನು ಮಾಡಿದ್ದೇವೆ, ಉಪಾಧ್ಯಾಯ ಪರಮೇಷ್ಠಿಗಳ ಪೂಜೆಯನ್ನು ಮಾಡಿದ್ದೇವೆ, ನಿನ್ನೆ ಆಚಾರ್ಯ ಪರಮೇಷ್ಠಿಗಳ ಪೂಜೆಯನ್ನು ಮತ್ತು ಇವತ್ತು ಉಪಾಧ್ಯಾಯ ಪರಮೇಷ್ಠಿಗಳ ಪೂಜೆಯನ್ನು ಮಾಡಿದ್ದೇವೆ. ಉಪಾಧ್ಯಾಯ ಪರಮೇಷ್ಠಿಗಳಲ್ಲಿ ಮತ್ತು ಆಚಾರ್ಯ ಪರಮೇಷ್ಠಿಗಳಲ್ಲಿ ಇರುವ ಮುಖ್ಯ ವ್ಯತ್ಯಾಸ ಏನು ಅಂತಂದರೆ, ಆಚಾರ್ಯ ಪರಮೇಷ್ಠಿಗಳು ಮಾತನಾಡುವಾಗ ಮೂರು ಪ್ರಕಾರದಿಂದ ಮಾತನಾಡ್ತಾರೆ. ಆಚಾರ್ಯ ಪರಮೇಷ್ಠಿಗಳು ಪ್ರಿಯವಚನಗಳನ್ನು ಬಳಸಿಕೊಂಡು ಮಧುರತೆಯಿಂದ ಮಾತನಾಡಬಹುದು. ಎಂಥ ವಚನ? ಅತ್ಯಂತ ಪ್ರಿಯವಚನ, ಮಧುರ ವಚನಗಳನ್ನು ಮಾತನಾಡಬಹುದು. ಕಟು ವಚನಗಳಿಂದಲೂ ಮಾತನಾಡಬಹುದು, ಪರ್ಮಿಷನ್ ಇದೆ ಆಚಾರ್ಯ ಪರಮೇಷ್ಠಿಗಳಿಗೆ. ಪ್ರಿಯವಚನಗಳನ್ನು ಮಾತನಾಡಬಹುದು, ಕಟು ವಚನಗಳನ್ನು ಮಾತನಾಡಬಹುದು, ಮತ್ತು ಮೂರನೆಯ ರೂಪ ಅಂತಂದ್ರೆ ಅವರದ್ದು ಕಟು ಮತ್ತು ಪ್ರಿಯ ಎರಡೂ ಮಿಶ್ರ ಮಾಡಿ ಮಿಶ್ರ ವಚನಗಳನ್ನು ಮಾತನಾಡಬಹುದು. ಯಾಕೆಂದರೆ ಮೋಕ್ಷ ಮಾರ್ಗದ ಮೂಲ ಶಾಸಕರು ಅರಿಹಂತ ಪರಮಿಷ್ಠಿಗಳಾಗಿದ್ದರೂ ಕೂಡ ಶಾಸನವನ್ನು ಮುಂದುವರಿಸತಕ್ಕಂತಹ ಸಂಪೂರ್ಣ ಜವಾಬ್ದಾರಿ ಅವರ ಕೆಳಗಿನ ಪದವುಳ್ಳ ಆಚಾರ್ಯ ಪರಮಿಷ್ಠಿಗಳಿಗೆ ಇದೆ. ಜೈನ ಧರ್ಮ ಮೂಲದಲ್ಲಿ ವೀತರಾಗಿ ಭಗವಂತರಿಂದ ಹೇಳಲ್ಪಟ್ಟಿರತಕ್ಕಂತಹ ಧರ್ಮ. ಆದರೆ ಈ ಒಂದು ಧರ್ಮ ತತ್ವಗಳಲ್ಲಿ ಹೇಳಿರುವಂತಹ ವಿಷಯಗಳನ್ನು ಬೋಧನೆ ಮಾಡಿ ಭವ್ಯ ಜೀವಿಗಳಿಗೆ ಕಲ್ಯಾಣದ ದಾರಿಯನ್ನು ತೋರಿಸಿ ಆ ಮಾರ್ಗದ ಮೇಲೆ ನಡೆಯುವಂತಹ ಸಂಪೂರ್ಣ ಜವಾಬ್ದಾರಿ ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ಯಾರದು? ಆಚಾರ್ಯ ಪರಮಿಷ್ಠಿಗಳದ್ದು. ಆಚಾರ್ಯ ಪರಮಿಷ್ಠಿಗಳು ತಾವು ನಡೆಯಬೇಕು, ಮತ್ತೊಬ್ಬರಿಗೂ ಕೂಡ ನಡೆಸಬೇಕು. ಸಂವಿಧಾನ ಗ್ರಂಥವನ್ನು ಬರೆಯುವವರು ಬೇರೆ, ಅದನ್ನ ಹೇಗಿದೆ ಹಾಗೇನೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವವರು ಬೇರೆ, ಆದರೆ ನಡೆಸುವವರು ಬೇರೆ. ನಡೆಸುವವರು ಯಾರು ಅಂತಂದ್ರೆ ಅದರೊಳಗೆ ನಡೆಸುವಂತವರನ್ನ ನಿಯುಕ್ತ ಮಾಡಿರುತ್ತಾರೆ. ಸಂವಿಧಾನ ಗ್ರಂಥ ಯಾರು ಬರೆದ್ರು ಅಂತಂದ್ರೆ ಅರ್ಹಂತ ಪರಮೇಶ್ವರ. ಜೈನ ಧರ್ಮದ ಸಕಲ ತತ್ವಗಳನ್ನು ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ ಮತ್ತು ದ್ರವ್ಯಾನುಯೋಗ ರೂಪದಲ್ಲಿ ಏನೇನು ವ್ಯವಸ್ಥೆ ಇದೆ ಸೃಷ್ಟಿಯಲ್ಲಿ, ಜಗತ್ತಿನಲ್ಲಿ ಯಾವ ತರದ ಸಿದ್ಧಾಂತಗಳಿವೆ, ಇಂಥ ಸಿದ್ಧಾಂತಗಳನ್ನೆಲ್ಲ ವ್ಯಕ್ತ ಮಾಡಿದವರು ಅರಿಹಂತ ಪರಮೇಶ್ವರಿಗಳು. ಅರಿಹಂತ ಪರಮೇಶ್ವರಿಗಳ ನಂತರ ಆ ಸಂವಿಧಾನವನ್ನು ಓದಿ ತಾವು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಮತ್ತೊಬ್ಬರಿಗೆ ಉಪದೇಶ ಮಾಡಿ ಅವರ ಆತ್ಮಕಲ್ಯಾಣವನ್ನೂ ಕೂಡ ಮಾಡಬೇಕು, ಮಾಡುವ ಕರ್ತವ್ಯ ನಮ್ಮದು ಅನ್ನತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು ಯಾರು? ಆಚಾರ್ಯ ಪರಮೇಶ್ವರಿಗಳು. ಪಂಚ ಪರಮೇಶ್ವರಿಗಳಲ್ಲಿ ಜೈನ ಧರ್ಮದ ತೀರ್ಥ ಪ್ರವರ್ತನೆಯ ಮುಖ್ಯ ಶ್ರಮ ಪರಿಶ್ರಮ ಯಾರಿಗಿದೆ ಅಂತಂದ್ರೆ ಆಚಾರ್ಯ ಪರಮೇಶ್ವರಿಗಳಿಗೆ ಇದೆ. ಇನ್ನು ಉಪಾಧ್ಯಾಯ ಪರಮೇಶ್ವರಿಗಳ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಿದೆ ಇವತ್ತು. ಉಪಾಧ್ಯಾಯ ಪರಮೇಶ್ವರಿಗಳು ಅಂತಂದ್ರೆ ಜ್ಞಾನಿಗಳು. ಅರಿಹಂತ ಭಗವಂತರು ಯಾವ ಸಂವಿಧಾನವನ್ನು ಹೇಳಿದರೋ ಆ ಸಂವಿಧಾನ ಗ್ರಂಥವನ್ನು ಪರಿಪೂರ್ಣವಾಗಿ ಬಲ್ಲವರು, ಆ ಶಾಸ್ತ್ರವನ್ನು ಓದಿದವರು, ಆ ತತ್ವವನ್ನು ತಿಳಿದವರು, ಅದನ್ನು ಪರಿಪೂರ್ಣ ರೀತಿಯಲ್ಲಿ ವ್ಯಕ್ತ ಮಾಡಿ ಜನತೆಗೆ ಉಪದೇಶವನ್ನು ಹೇಳತಕ್ಕಂತಹ ಶಕ್ತಿ ಉಳ್ಳವರು. ಇವರಿಗೆ ಸಂಪೂರ್ಣ ಶಾಸ್ತ್ರಜ್ಞಾನ ಇದೆ, ಆದ್ದರಿಂದ ಬಹುಶ್ರುತ ಮುನಿಗಳು ಅಂತ ಹೆಸರಿದೆ. ಸಂಪೂರ್ಣ ದ್ವಾದಶಾಂಗವನ್ನು ಬಲ್ಲವರು ಅಂತ ಹೆಸರಿದೆ. ಆದರೆ ಆಚಾರ್ಯ ಪರಮೇಶ್ವರಿಗಳಿಗೆ ಸಂಪೂರ್ಣ ಶಾಸ್ತ್ರವನ್ನು ಬಲ್ಲವರಾಗಿರಬೇಕು, ದ್ವಾದಶಾಂಗ ಜ್ಞಾನಿಗಳಾಗಿರಬೇಕು ಅನ್ನುವಂತಹ ಯಾವ ನಿಯಮವೂ ಕೂಡ ಇಲ್ಲ. ಆದರೂ ದೊಡ್ಡವರು ಯಾರಕ್ಕಿಂತ? ಉಪಾಧ್ಯಾಯ ಪರಮೇಶ್ವರಿಗಳಕ್ಕಿಂತ ಉಚ್ಚ ಸ್ಥಾನದಲ್ಲಿ ಇದ್ದವರು. ಅವರು ಆದೇಶ ಮಾಡಬಹುದು, ಮೋಕ್ಷ ಮಾರ್ಗದಲ್ಲಿ ನಡೆಯತಕ್ಕಂತಹ ಭವ್ಯ ಜೀವಿಗಳ ಹಿತಕ್ಕಾಗಿ ಕಲ್ಯಾಣಕ್ಕಾಗಿ ಆದೇಶವನ್ನು ಮಾಡಬಹುದು, ಆದರೆ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ಸಾಧು ಪರಮೇಷ್ಠಿಗಳಿಗೂ ಕೂಡ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ತೀರ್ಥಂಕರಿಗೂ ಕೂಡ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ತೀರ್ಥಂಕರರು ಆದೇಶ ಮಾಡಲ್ಲ, ಉಪಾಧ್ಯಾಯರು ಆದೇಶ ಮಾಡಲ್ಲ, ಸಾಧು ಪರಮೇಷ್ಠಿಗಳು ಆದೇಶ ಮಾಡಲ್ಲ, ಸಿದ್ಧ ಪರಮೇಷ್ಠಿಗಳಂತೂ ಕೇಳೋದೇ ಇಲ್ಲ. ಇನ್ನು ಆದೇಶ ಮಾಡುವವರು ಇದು 5 ಜನರಲ್ಲಿ ಆದೇಶ ಮಾಡುವವರು ಯಾರು ಅಂತಂದ್ರೆ ಆಚಾರ್ಯ ಪರಮೇಷ್ಠಿಗಳು. ಯಾರು ಆದೇಶಕರೋ ಅವರು ಶಾಸಕರು. ಆದೇಶ ಪೂರ್ವಕವಾಗಿ ಮಾಡುವಂತಹ ಶಾಸಕ ಬೇರೆ, ಶಾಸನದ ಉಪದೇಶವನ್ನ ಮಾಡುವಂತಹ ಶಾಸಕರು ಬೇರೆ. ಒಬ್ಬರು ರಾಷ್ಟ್ರಪತಿ, ಒಬ್ಬರು ಪ್ರಧಾನಮಂತ್ರಿ. ಇದರೊಳಗೆ ಸತತವಾಗಿ ಆದೇಶ ಮಾಡತಕ್ಕಂತಹ ಕಾರ್ಯ ಯಾರದು? ರಾಷ್ಟ್ರಪತಿ ಕೇವಲ ಸಿಗ್ನೇಚರ್ ಮಾಡಿ ಕೊಟ್ಬಿಡ್ತಾರೆ. ಅಲ್ಲಿ ಯಾರಿಗೆ ಏನು ಆದೇಶ ಮಾಡೋದು, ಯಾರ ಕೆಲಸ ಮಾಡಿಸೋದು, ಏನ್ ಮಾಡೋದು, ಎಲ್ಲ ಜವಾಬ್ದಾರಿ ಪ್ರಧಾನಮಂತ್ರಿಗಿರುತ್ತೆ. ಆಚಾರ್ಯ ಪರಮೇಷ್ಠಿ ಅಂತಂದ್ರೆ ಪ್ರಧಾನಮಂತ್ರಿ, ಅರಿಹಂತ ಪರಮೇಷ್ಠಿ ಅಂತಂದ್ರೆ ರಾಷ್ಟ್ರಪತಿ, ಮತ್ತು ಉಪಾಧ್ಯಾಯ ಪರಮೇಷ್ಠಿ ಅಂತಂದ್ರೆ ಯಾರು? ಅವ್ರಿಗೊಂದು ಏನಾದ್ರೂ ಅನ್ಬೇಕಲ್ಲ. ಉಪಾಧ್ಯಾಯ ಪರಮೇಷ್ಠಿ ಅಂದ್ರೆ ಆಚಾರ್ಯ ಪರಮೇಷ್ಠಿಗಳ ಕೈ ಕೆಳಗೆ ಇರತಕ್ಕಂತಹ ಜನಗಳನ್ನ ನಿಜವಾದ ದಾರಿಯನ್ನು ತೋರುವಂತಹ ಸಹಯೋಗಿ. ಉಪ ಪ್ರಧಾನಮಂತ್ರಿ, ಉಪ ಪ್ರಧಾನಮಂತ್ರಿ ಸಹಯೋಗವನ್ನು ಮಾಡತಕ್ಕಂತಹ ಜವಾಬ್ದಾರಿ ಅವರಿಗಿದೆ. ಸಂಸಾರಿ ಜೀವಿಗಳು ಅನಾದಿ ಕಾಲದಿಂದ ಸಂಸಾರದಲ್ಲಿದ್ದುಕೊಂಡು ಪಂಚೇಂದ್ರಿಯ ವಿಷಯ ಕಷಾಯಗಳಲ್ಲಿ ತಮ್ಮ ಆತ್ಮನ ಸ್ವರೂಪವನ್ನು ಮರೆತು ಇಂದ್ರಿಯ ವಿಷಯಗಳೇ ನಮ್ಮ ಬದುಕು ಅನ್ನುವಂತಹ ವಿಚಾರಕ್ಕೆ ಬಂದಿರ್ತಾರೆ. ಪರಮಾರ್ಥ ತತ್ವವನ್ನು ಮೊಟ್ಟ ಮೊದಲು ಕೇಳಿದಾಗ ಸಂಸಾರ ಶರೀರ ಭೋಗಗಳಿಂದ ವಿರಕ್ತಿಯನ್ನು ಹೊಂದಿ ನಾನು ಆತ್ಮ ಕಲ್ಯಾಣದ ದಾರಿಯ ಮೇಲೆ ನಡೆಯಬೇಕು ಅಂತಕ್ಕಂತಹ ಸಂಕಲ್ಪವು ಕೂಡ ಸಂಸಾರಿ ಪ್ರಾಣಿಗಳಲ್ಲಿ ಆಗಬಹುದು. ಇಂಥ ಸಂಕಲ್ಪವನ್ನು ಹೊಂದಿರತಕ್ಕಂತಹ ಸಂಸಾರಿ ಜೀವಿಗಳಿಗೆ ನಿಜವಾದ ಜ್ಞಾನವನ್ನು ಕೊಡುವ ಕಾರ್ಯ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ಇರುತ್ತದೆ. ಉಪಾಧ್ಯಾಯ ಪರಮೇಷ್ಠಿಗಳು ಸಂಸಾರ ಅಂದರೆ ಏನು, ಆತ್ಮ ಅಂದರೆ ಏನು, ಸುಖ ಅಂದರೆ ಏನು, ದುಃಖ ಅಂದರೆ ಏನು, ಯಾವುದರಲ್ಲಿ ಆತ್ಮ ಕಲ್ಯಾಣವಿದೆ ಅನ್ನತಕ್ಕಂತಹ ನಿಜವಾದ ದಾರಿಯನ್ನು ತೋರುವಂತವರು ಉಪಾಧ್ಯಾಯ ಪರಮೇಷ್ಠಿಗಳು. ಸಂಸಾರಿ ಜೀವಿಗಳಿಗೆ ವೈರಾಗ್ಯ ಉತ್ಪನ್ನವಾದಾಗ ಅವರು ದೀಕ್ಷೆಯನ್ನು ಕೊಡತಕ್ಕಂತಹ ಜವಾಬ್ದಾರಿ ಉಳ್ಳವರಲ್ಲ. ಮಾರ್ಗದ ಮೇಲೆ ಹಚ್ಚುವಂತಹ ಜವಾಬ್ದಾರಿಯನ್ನು ಹೊತ್ತವರಲ್ಲ. ಜ್ಞಾನವನ್ನು ಕೊಡುವಂತಹ ಜವಾಬ್ದಾರಿ ಅವರಿಗೆ ಇದೆ, ಮಾರ್ಗವನ್ನು ತೋರಿಸುವ ಜವಾಬ್ದಾರಿ ಅವರಿಗೆ ಇದೆ. ಆದರೆ ಈ ಒಂದು ಮಾರ್ಗವನ್ನು ತೋರಿಸುವಾಗ ಎಂಥ ವಚನಗಳನ್ನು ಬಳಸಿಕೊಳ್ತಾರೆ ಅಂತಂದ್ರೆ ಉಪಾಧ್ಯಾಯ ಪರಮೇಷ್ಠಿಗಳು ಕೇವಲ ಮಧುರ ವಚನ, ಪ್ರಿಯ ವಚನಗಳನ್ನೇ ಬಳಸಿಕೊಂಡು ತತ್ವೋಪದೇಶ, ಆತ್ಮಹಿತದ ಮೋಕ್ಷ ಮಾರ್ಗದ ಉಪದೇಶವನ್ನು ಅವರು ಕೊಡ್ತಾರೆ. ಸಾಧು ಪರಮೇಷ್ಠಿಗಳು, ಉಪಾಧ್ಯಾಯ ಪರಮೇಷ್ಠಿಗಳು ಇವರು ಪ್ರಿಯ ವಚನ ಮಾತ್ರ ಬಳಸಿಕೊಳ್ತಾರೆ. ನಿಯಮಿದೆ, ಕಟುವಚನ ಮಾಡುವಂತಹ ಮಾತಾಡುವಂತಹ ನಿಯಮ ಇವರಿಗಿಲ್ಲ, ಇಬ್ಬರಿಗೆ. ಯಾರಿಗೆ? ಉಪಾಧ್ಯಾಯ ಪರಮೇಷ್ಠಿಗಳಿಗೆ ಮತ್ತು ಸಾಧು ಪರಮೇಷ್ಠಿಗಳಿಗೆ. ಇವರು ಒಂದೇ ವಚನವನ್ನು ಮಾತನಾಡಬೇಕು, ಪ್ರಿಯ ಹಿತಕಾರಕ. ಯಾವುದು ಸಮ್ಯಕ್ ದಾರಿ ಇದೆ ಅದನ್ನು ನಿರ್ಭೀಕತೆಯಿಂದ ವ್ಯಕ್ತ ಮಾಡಿ ಮಧುರ ವಚನಗಳಿಂದ ಪ್ರಸ್ತುತಗೊಳಿಸಬೇಕು. ನಿರ್ವಿಕಲ್ಪವಾಗಿ ಪ್ರಸ್ತುತಗೊಳಿಸಬೇಕು, ಯಾವುದೇ ವಿಕಲ್ಪ ಇಟ್ಟುಕೊಳ್ಳಬಾರದು. ಧರ್ಮ ವಿನಾಶವಾಗುವಾಗ, ಧರ್ಮದ ದಾರಿ ವಿಕೃತಗೊಳ್ಳುವಾಗ, ಧರ್ಮ ನಶಿಸ್ತಾ ಇರುವಾಗ, ಆ ಧರ್ಮದ ರಕ್ಷಣೆಯನ್ನು ಮಾಡತಕ್ಕಂತಹ ಹೊಣೆ ಮೂರು ಪರಮೇಷ್ಠಿಗಳಿಗಿದೆ, ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿ. ಮೂರೂ ಪರಮೇಷ್ಠಿಗಳಿಗೆ ಇದೆ. ಮೂರೂ ಪರಮೇಷ್ಠಿಗಳಿಗಿದ್ರೂ ಕೂಡ ಅವರಿಗೆ ಬೇರೆ ಬೇರೆಯಾಗಿರ್ತಕ್ಕಂಥ ವಿಧಾನ ಇದೆ. ಭಾಷಾ ಸಮಿತಿ ಅನ್ನತಕ್ಕಂಥದ್ದು ಈ ಮೂರೂ ಪರಮೇಷ್ಠಿಗಳ ಜೀವನ ಚರ್ಯೆಯಲ್ಲಿ ಇರಲೇಬೇಕು. ಆದರೆ ಭಾಷಾ ಸಮಿತಿಯನ್ನು ಉತ್ಕೃಷ್ಟವಾಗಿ ಪಾಲನೆ ಮಾಡತಕ್ಕಂತಹ ಪರಮೇಷ್ಠಿಗಳು ಈ ಮೂರರಲ್ಲಿ ಯಾರು ಅಂತಂದರೆ ಸಾಧು ಮತ್ತು ಉಪಾಧ್ಯಾಯ ಪರಮೇಷ್ಠಿಗಳು. ಒಟ್ಟಿಗೆ ದೋಷ ಹತ್ತುವುದೇ ಇಲ್ಲ. ಸಂವಿಧಾನದ ಪ್ರಕಾರ ಕಟು ವಚನಗಳನ್ನು ಬಳಸಿಕೊಳ್ಳಬಾರದು, ಮಿಶ್ರಿತ ವಚನಗಳನ್ನು ಬಳಸಿಕೊಳ್ಳಬಾರದು ಅನ್ನುವಂಥದ್ದು ನಿಯಮ ಉಪಾಧ್ಯಾಯ ಮತ್ತು ಸಾಧು ಪರಮೇಷ್ಠಿಗಳಿಗಿದೆ. ಆದರೆ ಆಚಾರ್ಯ ಪರಮೇಷ್ಠಿಗಳಿಗೆ ಇಂಥದ್ದಿಲ್ಲ. ಸಂದರ್ಭ ಬಂತು ಅಂತಂದ್ರೆ ಕಟುವಚನನ್ನ ಹೇಳಬಹುದು. ಕಟುವಚನ ಹೇಳಿದಾಗ ಕಲ್ಯಾಣ ಆಗೋದಿತ್ತು ಅಂತಂದ್ರೆ ಕಟುವಚನ ಹೇಳ್ತಾರೆ. ಮಿಶ್ರಿತ ವಚನಗಳನ್ನ ಹೇಳಿದರೆ ಕಲ್ಯಾಣ ಆಗುವಂಥದ್ದಿತ್ತು ಅಂತಂದ್ರೆ ಮಿಶ್ರಿತ ವಚನಗಳನ್ನ ಹೇಳ್ತಾರೆ. ಪ್ರಿಯ ವಚನದಿಂದ ಕೆಲಸ ಆಗುವಂತಿತ್ತಂತಾರೆ, ಪ್ರಿಯ ವಚನಗಳನ್ನು ಹೇಳಿ ಹಿತ ಮಾಡ್ತಾರೆ. ಆದರೂ ಈ ಮೂರೂ ಪರಮೇಷ್ಠಿಗಳು ಹಿತದ ದಾರಿಯಲ್ಲಿ ತಾವು ನಡೆದು ಪರರಿಗೂ ಬೋಧನೆ ಮಾಡುವಂಥವರೇ. ಆಚಾರ್ಯ ಪರಮೇಷ್ಠಿಗಳು ಹಿತೈಷಿಗಳು, ಉಪಾಧ್ಯಾಯ ಪರಮೇಷ್ಠಿಗಳು ಹಿತೈಷಿಗಳು, ಸಾಧು ಪರಮೇಷ್ಠಿಗಳು ಕೂಡ ಹಿತೈಷಿ. ಆದರೆ ಇವರ ಎಲ್ಲರಲ್ಲಿ ಮಾಲೀಕರು ಯಾರು? ಆಚಾರ್ಯ ಪರಮೇಷ್ಠಿಗಳು ಮಾಲೀಕರು. ಅವರು ಉಪಾಧ್ಯಾಯ ಪರಮೇಷ್ಠಿಗಳಿಗೂ ಕೂಡ ಆದೇಶವನ್ನು ನೀಡಬಹುದು, ಸಾಧು ಪರಮೇಷ್ಠಿಗಳಿಗೂ ಕೂಡ ಆದೇಶವನ್ನು ನೀಡಬಹುದು. ಸಮಾಜಕ್ಕೆ ನಿಜವಾದ ದಾರಿಯ ಮೇಲೆ ನಡೆಯಲಿಕ್ಕೆ ಉಪದೇಶವನ್ನು ಆದೇಶದ ಮುಖಾಂತರವೂ ಕೂಡ ಮಾಡಬಹುದು, ಹಿತದ ದಾರಿಯನ್ನು ತೋರಿಸಬಹುದು. ಅಂದರೆ ವ್ಯತ್ಯಾಸ ಈ ಮೂರರಲ್ಲಿ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದರೆ, ಮಾತನಾಡುವುದರಲ್ಲಿ ಆಚಾರ್ಯ ಪರಮೇಷ್ಠಿಗಳು ಆದೇಶ ಮಾಡಬಹುದು, ಇದೊಂದು ಮುಖ್ಯ. ಎರಡನೇದು ಪ್ರಿಯವಚನ, ಕಟುವಚನ, ಮಿಶ್ರಿತ ವಚನ, ಈ ಮೂರೂ ವಚನಗಳನ್ನು ಆಡಬಹುದು. ಉಪಾಧ್ಯಾಯ ಪರಮೇಷ್ಠಿಗಳು ಹಾಗಲ್ಲ, ಉಪದೇಶ ಮಾಡಬಹುದು. ಹಿತ ಮಿತ ಪ್ರಿಯ ವಚನಗಳ ಮುಖಾಂತರ ಉಪದೇಶ ಮಾಡಬಹುದು. ಸಾಧು ಪರಮೇಷ್ಠಿಗಳು ಅಷ್ಟೇ. ಆದರೆ ಸಾಧು ಪರಮೇಷ್ಠಿಗಳಿಗೆ ಉಪದೇಶ ಮಾಡಬೇಕು ಅನ್ನತಕ್ಕಂತಹ ಯಾವ ನಿಯಮನೂ ಇಲ್ಲ. ಇದೊಂದು ವಿಶೇಷ. ಜ್ಞಾನ ಇದೆ, ಎಲ್ಲ ಇದೆ, ಆದರೆ ಉಪದೇಶ ಮಾಡಲೇಬೇಕು ಅನ್ನತಕ್ಕಂಥ ನಿಯಮ ಏನೂ ಇಲ್ಲ. ಆದರೆ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ನಿಯಮ ಇದೆ, ಉಪದೇಶ ಮಾಡಲೇಬೇಕು, ಕಲ್ಯಾಣದ ಮಾರ್ಗವನ್ನು ತೋರಿಸಲೇಬೇಕು. ಆದರೆ ಆಚಾರ್ಯ ಪರಮೇಷ್ಠಿಗಳಿಗೆ ಅವರು ಜ್ಞಾನಿಯಾಗಿರಬೇಕು, ವ್ಯವಹಾರಜ್ಞವಾಗಿರಬೇಕು, ವ್ಯವಹಾರವನ್ನು ಬಲ್ಲವರಾಗಿರಬೇಕು. ಮುಖ್ಯ ಡಾಕ್ಟರ್ ಅವರು ಇದಾರಲ್ಲ, ಸರ್ಜನ್ ಇದ್ದಾರೆ ಅವರು, ಎಲ್ಲಿ ಶಸ್ತ್ರ ಹಾಕಬೇಕು, ಎಲ್ಲಿ ಆಪರೇಷನ್ ಮಾಡಬೇಕು ಅನ್ನುವಂತ ವಿಷಯ ಎಲ್ಲ ಅವರಿಗೆ ಗೊತ್ತು. ಉಪಾಧ್ಯಾಯ ಪರಮೇಶ್ವರಿಗಳು ಏನು ಹೇಳ್ತಾರೋ, ಆಪರೇಷನ್ ಆದರೆ ಇದು ರೋಗ ಠೀಕ್ ಆಗ್ತದೆ ಅಂತ ಇಷ್ಟು ಹೇಳ್ತಾರು. ಒಳಗೆ ಯಾವ ರೋಗ ಆಗಿದೆ ಅದನ್ನು ಹೇಳ್ತಾರೆ, ತಪಾಸಣೆ ಮಾಡಿ ಹೇಳ್ತಾರೆ, ಯಾವ ಜಾಗದಲ್ಲಿ ಏನೇನು ಫಾಲ್ಟ್ ಇದೆ ಎಲ್ಲಾ ನಾಲೆಜ್ ಇದೆ ಉಪಾಧ್ಯಾಯ ಪರಮೇಶ್ವರಿಗಳಿಗೆ. ಆಮೇಲೆ ನೀವೇ ಆಪರೇಷನ್ ಮಾಡ್ರಿ ಅಲ್ಲ ಅಂತಂದ್ರೆ ನಾವಿಲ್ಲ, ಥಾರ್ಟಿಕಲ್ ನಮ್ಮ ಕಡೆಗಿದೆ, ಪ್ರಾಕ್ಟಿಕಲ್ ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಹೋಗ್ರಿ, ಎಲ್ಲಿ ಆಚಾರ್ಯ ಪರಮೇಶ್ವರಿಗಳ ಬಳಿಯಲ್ಲಿ ಹೋಗಿ ಇದನ್ನು ಆಪರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಮುನಿಗಳು ಮುನಿ ದೀಕ್ಷೆಯನ್ನು ಕೊಡಲ್ಲ. ದೀಕ್ಷೆ ಅಂತಂದ್ರೆ ಆಪರೇಷನ್ ಮಾಡಲಿಕ್ಕೆ ಬರಬೇಕಲ್ಲ, ಕೊಟ್ಟ ನಂತರ ಆಪರೇಷನ್ ಮಾಡುವಂತ ಕೆಪಾಸಿಟಿ ಇರಬೇಕು. ಮುನಿಗಳು ಮುನಿ ದೀಕ್ಷೆಯನ್ನು ಕೊಡಲ್ಲ, ಬೇಕಾದಷ್ಟು ಜ್ಞಾನ ಇದ್ರೂ ಕೊಡಲ್ಲ. ದೀಕ್ಷಾ ಕೊಡಲಿಕ್ಕೆ ಜ್ಞಾನ ಮಹತ್ವ ಅಲ್ಲ, ದೀಕ್ಷೆಯನ್ನು ಕೊಟ್ಟ ನಂತರ ಅದನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗೋದು ಬಹಳ ಕಷ್ಟ ಇದೆ. ಆ ಭವ್ಯ ಜೀವಾತ್ಮರ ಕಲ್ಯಾಣ ಆಗಿರಬೇಕು, ಅವರನ್ನು ಸಮಾಳಿಸಿಕೊಂಡು ಹೋಗುವಂತ ಕೆಪಾಸಿಟಿ ಬೇಕು. ದೀಕ್ಷಾ ಕೊಟ್ಟರೆ ಅವ್ರದ್ದು ಅಕಲ್ಯಾಣ ಆಯಿತು ಅಂತಂದ್ರೆ ಅವರು ಆಚಾರ್ಯ ಅಲ್ಲ, ಅವರನ್ನು ಸಮಾಳಿಸುವಂತ ಕೆಪಾಸಿಟಿ ಇರಲಿಲ್ಲ ಅಂತಂದ್ರೆ ಅವರ ಆಚಾರ್ಯ ಪರಮೇಶ್ವರಿಗಳ ಗುಣ ಅವರಲ್ಲಿ ಇಲ್ಲ. ಯಾರಾದರೂ ಬಂದರೂ ಬಂದು ಕೂಡಲಿ ದೀಕ್ಷಾ ಕೊಟ್ಟು ಹೋಗು, ಇಲ್ಲಿ ಸಂಘದಲ್ಲಿ ಇರಬೇಡೇನ, ಹೋಗು, ಕಳಿಸ್ಬಿಟ್ರು ಕಲ್ಯಾಣ ಆಗ್ಬೋದು. ದೀಕ್ಷಾ ಕೊಟ್ಟ ತಕ್ಷಣ ಕಳಿಸ್ಬಿಟ್ರು ಅಂತಂದ್ರೆ ಕಲ್ಯಾಣ ಆಗಕ್ ಸಾಧ್ಯ ಇಲ್ಲ. ದೀಕ್ಷೆಯನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಮುನಿಗಳನ್ನ ಅವರ ಚರ್ಯೆಯಲ್ಲಿ ದೃಢತೆಯನ್ನು ಬರುವ ತನಕ ಸಂಘದಲ್ಲಿ ಇಟ್ಟುಕೊಂಡು ಪರಿಪಕ್ವ ಮಾಡ್ತಾರೆ ಆಚಾರ್ಯ ಪರಮೇಶ್ವರಿಗಳು. ಪರಿಪಕ್ವ ಮಾಡಿದ ನಂತರ ಅವರನ್ನು ಬಿಡ್ತಾರೆ. ಆಮೇಲೆ ಎಲ್ಲಿ ಹೋದ್ರೂ ಕೂಡ ಅಹಿತದ ಮಾರ್ಗದ ಮೇಲೆ ಶಿಷ್ಯ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಗಟ್ಟಿ ಮಾಡ್ತಾರೆ, ದೃಢ ಮಾಡ್ತಾರೆ ಅವರನ್ನು. ಅವರು ಆಚಾರ್ಯ ಪರಮೇಶ್ವರಿಗಳು, ಉಪಾಧ್ಯಾಯರು ಹಾಗೆ ಅಲ್ಲ. ಹೇಗೆ ಇರಬೇಕು, ಹೇಗೆ ದೃಢ ಇರಬೇಕು ಅನ್ನುವಂತ ಎಲ್ಲಾ ನಾಲೆಜ್ ಕೊಟ್ಟಿರ್ತಾರೆ, ವೈರಾಗ್ಯವನ್ನು ಉತ್ಪನ್ನ ಮಾಡಿಸಿರ್ತಾರೆ. ಆತ್ಮಕಲ್ಯಾಣ ಯಾವ ತರದಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಎಲ್ಲಾ ಜ್ಞಾನವನ್ನು ಕೊಟ್ಟು ಜ್ಞಾನಿ ಮಾಡಬಹುದು, ಅವರು ದ್ವಾದಶಾಂಗ ಜ್ಞಾನಿ ಮಾಡಬಹುದು. ಇಷ್ಟೆಲ್ಲ ಶಕ್ತಿ ಇದ್ರೂ ದೀಕ್ಷೆಯನ್ನು ಕೊಡೋದು ಬೇಡ ಅಂತಾರೆ ಅವರು. ದೀಕ್ಷೆಯನ್ನು ಕೊಟ್ಟಂತರೆ ಏನಾಗ್ತದೆ, ಇಟ್ಕೊಂಡು ಸಮಾಳಿಸಬೇಕು ಅವ್ರನ್ನ. ನೀವು ಮನೆಯಾಗ ಹೆಂಗ್ ಸಮಾಳಿಸ್ತಿರಲ್ಲ, ಮದುವೆ ಯಾರಾಗ್ತಾರೆ, ಯಾರಿಗೆ ಸಮಾಳಿಸೋ ಕೆಪಾಸಿಟಿ ಐತಿ ಅವರು ಮದುವೆ ಆಗಬೇಕು ಅಂದ್ರೆ ನೀವು ಆಚಾರ್ಯ ಪರಮೇಶ್ವರಿಗಳು. ಯಾರಿಗೆ ಪರಿವಾರವನ್ನ ಆಳುವಂತ ಶಕ್ತಿ ಇದೆ ಅವರು ಸಂಸಾರಕ್ಕೆ ಇಳಿಯಬೇಕು, ಇಲ್ಲಾಂತಂದ್ರೆ ಒಬ್ಬರೇ ಇರಬೇಕು. ಅದಕ್ಕೇನಿದೆ, ಒಬ್ಬರು ಇರಕ್ ಬರಲ್ಲ, ಎದುರುತ್ತೀರಿ? ಒಬ್ಬರು ಇರೋದು ಬ್ರಹ್ಮಚರ್ಯದಿಂದ ಇರೋದು, ಅಖಂಡ ಬ್ರಹ್ಮಚರ್ಯದಿಂದ ಪಾಲನೆ ಮಾಡಿಕೊಂಡು ಮನೆಯಲ್ಲಿದ್ರೆ ಏನು ಕೆಟ್ಟಿದೆ? ಅತ್ಯುತ್ತಮ ಇದೆ. ಹಾಗೇನಾದರೂ ಆದ್ರಿ ಅಂತಂದ್ರೆ ನಿಮ್ಮ ಮನೆ ಆಶ್ರಮ ಆಗಿಬಿಡುತ್ತೆ, ಪವಿತ್ರ ಆಗಿಬಿಡ್ತದೆ, ಶ್ರೇಷ್ಠ ಆಗಿಬಿಡ್ತದೆ, ವಂದನೀಯ ಆಗಿಬಿಡ್ತದೆ. ಈ ಮನೆ ಸಂಸಾರ ಅಲ್ಲ, ಸಂಸಾರದ ಮನೆ ಅಲ್ಲ, ಇದು ಒಂದು ಆಶ್ರಮ ಇದೆ ಅಂತ ಅನಿಸಿಕೊಳ್ಳುತ್ತೆ. ಆಶ್ರಮ ಅಂತಂದ್ರೆ ಎಲ್ಲೋ ಒಂದು ಊರು ಹೊರಗೆ ಕಟ್ಟಿಸಿರ್ತಕ್ಕಂಥದ್ದು ಇರಬೇಕೇನು? ಅದೇ ಆಶ್ರಮ ನಮ್ಮ ಮನೆ ಆಶ್ರಮ ಅಲ್ಲ ಅಂತ ಏನಿದೇನು? ಧರ್ಮವನ್ನು ಮಾಡುವಂತಹ ಮನುಷ್ಯರು ನಿಜವಾದ ವಿರಕ್ತಿಯಿಂದ ಆತ್ಮಕಲ್ಯಾಣದ ದಾರಿ ಮೇಲೆ ನಡೀತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿನೂ ನಡೀಬಹುದು. ಮನೆಯಲ್ಲಿ ಅಖಂಡ ಬ್ರಹ್ಮಚರ್ಯವನ್ನು ತಗೊಂಡು ನಿರ್ದೋಷ ಪಾಲನೆ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಇದೆ ಮದುವೆ ಆಗಲಿಲ್ಲ ಅಂತಂದ್ರೆ ಆಶ್ರಮ, ಮದುವೆ ಆಯಿತು ಅಂತಂದ್ರೆ ಸಂಸಾರ. ಯಾವುದು ಒಳ್ಳೆಯದು? ಮನೆಯನ್ನ ಆಶ್ರಮ ಮಾಡಿಕೊಳ್ಳೋದು ಒಳ್ಳೆಯದು ಅಥವಾ ಮನೆಯನ್ನ ಸಂಸಾರದ ಮನೆ ಮಾಡಿಕೊಳ್ಳೋದು ಒಳ್ಳೆಯದು? ಮನೆಯನ್ನ ಆಶ್ರಮ ಮಾಡಿಕೊಂಡ್ರಿ ಅಂತಂದ್ರೆ ನೋಡಿ, ಮನೆಯನ್ನ ಆಶ್ರಮ ಮಾಡಿಕೊಂಡ್ರಿ ಅಂತಂದ್ರೆ ಉಪಾಧ್ಯಾಯ ಪರಮೇಷ್ಠಿ, ಮತ್ತು ಮನೆಯನ್ನ ಸಂಸಾರ ರೂಪದಲ್ಲಿ ಮಾಡಿಕೊಂಡ್ರಿ ಅಂತಂದ್ರೆ ನೀವು ಆಚಾರ್ಯ ಪರಮೇಷ್ಠಿ. ಇನ್ನು ಯಾರ್ಯಾರನ್ನು ತಿದ್ದುಕೋತ್ಕೊಂಡವರು? ಯಾರಿಗೊಬ್ಬರಿಗೂ ವೈರಾಗ್ಯ ಆಗುವತ್ತು? ಮನೆ ಬಿಡು ಅಂತಂದ್ರೆ ಬಿಡುವಾರು, ಸ್ವಾಧ್ಯಾಯ ಮಾಡು ಅಂತಂದ್ರೆ ಮಾಡುವಾರು, ಬಸ್ತಿಗೆ ಹೋಗು ಅಂತಂದ್ರೆ ಹೋಗುವಾರು, ಶಾಲೆಗೆ ಹೋಗು ಅಂದ್ರೆ ಹೋಗುವಾರು. ಮಕ್ಕಳ ಏನೇನು ತಿದ್ದುಕೊಂಡವರು? ನಾಳೆ ಸಂಸಾರದಲ್ಲಿ ಆಚಾರ್ಯ ಪರಮೇಷ್ಠಿ ಯಾರು ಅಂತಂದ್ರೆ ಇಬ್ಬರು ಜನ್ಮ ಕೊಟ್ಟಿರ್ತಾರೆ, ಒಬ್ಬರು ರಾಷ್ಟ್ರಪತಿ, ಒಬ್ಬರು ಪ್ರಧಾನಮಂತ್ರಿ ಅದರೊಳಗೆ ಇದ್ದಿರ್ತಾರೆ. ಅವರು ತಂದೆ ತಾಯಿಗಳು, ತಾಯಿ ಉಪಾಧ್ಯಾಯ ಪರಮೇಷ್ಠಿ, ತಂದೆ ಆಚಾರ್ಯ ಪರಮೇಷ್ಠಿ. ಮನೆಯಲ್ಲಿ ಆದೇಶ ಯಾರ್ದು ನಡೀತದೆ? ತಾಯಿ ಮೇಲೆ ಆದೇಶ ಯಾರ್ದು ನಡೀತದೆ? ತಂದೆದು ನಡೀತದೆ. ತಾಯಿ ಆದೇಶ ಪತಿ ಮೇಲೆ ನಡೀಬಹುದೇನು? ಯಾವಾಗರೂ ಒಮ್ಮೆ ಅಷ್ಟೇ ನೋಡ್ರಿ. ತಾಯಿಯ ಜಾಗ, ತಾಯಿಯ ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ರಾಷ್ಟ್ರಪತಿ ಕೊನೆಗೆ ಯಾವುದೋ ಒಂದು ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಪ್ರಧಾನಮಂತ್ರಿ ತನಕ ಸಮಸ್ಯೆ ಬಂದ್ಬಿಡ್ತದೆ. ಆತನಿಗೂ ಬಗೆಹರಿಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಹತ್ತರ ಹೋಗಿ ಸಿಗ್ನೇಚರ್ ತಗೊಂಡು ಅಂತಿಮ ನಿರ್ಣಯ ಅವರೇನ್ ಹೇಳ್ತಾರೆ ಆತರ ಮಾಡೋದು. ನಿಜವಾಗಲೂ ಕೊನೆಯ ಹೊಣೆಗಾರಿಕೆ, ಕೊನೆಯ ನಿರ್ಣಯ ತಾಯಿದಿರ್ತದೆ. ತಂದೆಗೂ ಎಲ್ಲ ಅಲ್ಲಿ ಮುಗಿದು ಹೋಗಿರುತ್ತೆ. ತಂದೆದು ಯಾವಾಗ ಎಲ್ಲ ಮುಗಿದು ಹೋಗ್ತದೆ ಅಲ್ಲ, ಆವಾಗ ತಾಯಿ ಮೇಲೆ ಬಂದ್ಬಿಡ್ತದೆ. ತಾಯಿ ಒಂದು ಸಿಗ್ನೇಚರ್ ಮಾಡಿದ್ರು, ಹಾ ಸಮ್ಮುಖಂಡ್ರೇನು ಎಲ್ಲರೂ ಅಂತೇಳಿ ಅಂದ್ರೆ ಆಯ್ತು. ತಂದೆಯ ಮಹತ್ವ ತಂದೆಯ ಸ್ಥಾನದಲ್ಲಿದೆ, ತಾಯಿಯ ಮಹತ್ವ ತಾಯಿಯ ಸ್ಥಾನದಲ್ಲಿದೆ. ಇಬ್ಬರು ಯಾರ ಹಿತೈಷಿಗಳು? ಮಕ್ಕಳ ಹಿತೈಷಿ. ಆಮೇಲೆ ತಂದೆ ತಾಯಿಗಳಿಗೆ ಮಕ್ಕಳ ಕಲ್ಯಾಣವನ್ನ ಮಾಡುವಂತಹ ಶಕ್ತಿ ಇಲ್ಲ ಅಂತಂದ್ರೆ ಮೊದಲು ಮದುವೆ ಆಗ್ಬೇಕೇನು? ಹಿಂಗ ನಮ್ಮಲ್ಲೇನು ನಡೆದೈತಿ. ನಾವು ಆಚಾರ್ಯ ಯಾವುದೋಲ್ಲ, ಇನ್ಯಾನ್ ಮಾಡೋದು? ದೀಕ್ಷಾ ಕೊಟ್ಕೊಟ್ಟು ದೀಕ್ಷಾ ಕೊಟ್ಕೊಟ್ಟು ಬಿಡ್ತಾ ಇದ್ದಾರೆ. ಧರ್ಮದ ಪ್ರಭಾವನೆ ಆಗುವ ಜಾಗದಲ್ಲಿ ಅಪ್ರಭಾವನೆ ಆಗ್ತಾ ಇದೆ. ಮದುವೆ ಆಗಬಾರ್ದಾಗಿತ್ತು, ಆಗಿದಿರಲ್ಲ, ಯಾವ ತರ ಇಲ್ಲಿ ಆಗ್ತಿರಲ್ಲ, ಇಲ್ಲಿಯೂ ಆಗ್ತಾ ಇದ್ದಾರೆ ಅಂತವರು. ಧರ್ಮದ ಪ್ರಭಾವನೆ ಇಲ್ಲಿ ಆಗ್ತಾ ಇಲ್ಲ. ಆಚಾರ್ಯ ಪರಮೇಷ್ಠಿಗಳು ಉಪಾಧ್ಯಾಯ ಪರಮೇಷ್ಠಿಗಳು. ಇವರಲ್ಲಿ ಇರತಕ್ಕಂಥ ಮುಖ್ಯ ವ್ಯತ್ಯಾಸ ಇಷ್ಟೇ. ಪಂಚ ಪರಮೇಷ್ಠಿಗಳಲ್ಲಿ ಅತಿ ಉಚ್ಚವಾದ ಸ್ಥಾನ, ಶಾಸನವನ್ನ ಧರ್ಮತೀರ್ಥವನ್ನ ಮುಂದೆ ಒರಿಸುವುದರಲ್ಲಿ ಅತಿ ಉಚ್ಚವಾದ ಸ್ಥಾನ, ಅತಿ ಮುಖ್ಯವಾದ ಸ್ಥಾನ ಯಾರ್ದಿದೆ? ಆಚಾರ್ಯ ಪರಮೇಷ್ಠಿಗಳದ್ದಿದೆ. ಏಕೆಂದ್ರೆ ಅವರಿಗೆ ಬೋಧನೆಯೂ ಗೊತ್ತು, ಆಪರೇಷನ್ನು ಗೊತ್ತು. ಉಪಾಧ್ಯಾಯರಿಗೆ ಬೋಧನೆ ಗೊತ್ತು, ಆಪರೇಷನ್ ಗೊತ್ತಿಲ್ಲ. ಅದು ಒಂದು ನೈಸರ್ಗಿಕ ಗುಣ. ಯಾರಲ್ಲಿ ಯಾವ ಗುಣ ಇದೆ ಆ ಗುಣಕ್ಕೆ ತಕ್ಕಂತೆ ತಮ್ಮ ಕಾರ್ಯವನ್ನು ಮಾಡ್ತಿರ್ತಾರೆ. ನೈಸರ್ಗಿಕ ಗುಣ ಅದು. ಉಪಾಧ್ಯಾಯ ಪರಮೇಷ್ಠಿಗಳು ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಂದ್ರೆ ಬೇಡ ಅಂತಾರೆ. ಅದು ನಮಗೆ ಬರೋಲ್ಲ. ಆಪರೇಷನ್ ಮಾಡಕ್ ಮತ್ತೆ ಆಪರೇಷನ್ ಮಾಡಕ್ ಹೋದ್ವಿ, ಸತ್ತಂದ್ರೆ ಏನ್ ಮಾಡೋದು? MBBS ಕಲಿಯೋದು ಮಾತು ಬೇರೆ ಇದೆ, ಡಾಕ್ಟರ್ ಆಗೋದು ಮಾತು ಬೇರೆ ಇದೆ. ಅಷ್ಟು ಕಲಿತ ನಂತರ ಎಲ್ಲರೂ ಒಳ್ಳೆ ಡಾಕ್ಟರ್ ಆಗ್ತಾರಂತ ಏನ್ ನೇಮ್ ಇದೆ? ಆಪರೇಷನ್ ಮಾಡಲಿಕ್ಕೆ, ಆಪರೇಷನ್ ಮಾಡುವಂತಹ ಕಾರ್ಯದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಅತಿ ಪರಿಪಕ್ವ ಅವಸ್ಥೆಯನ್ನು ಹೊಂದಬಹುದು ಅನ್ನುವಂತಹದ್ದೇನು ನಿಯಮ ಇದೆ? ಎಷ್ಟೋ ಜನ MBBS ಮಾಡಿರ್ತಾರೆ, ಆದ್ರೆ ಅದರಲ್ಲಿ ಸಕ್ಸಸ್ ಅಂತಕ್ಕಂಥವರು ಎಷ್ಟು ಪರ್ಸೆಂಟೇಜ್ ದಲ್ಲಿ ಇರ್ತಾರೆ? 10% ಆಚಾರ್ಯ ಪರಮೇಷ್ಠಿ. ಇನ್ನು ಉಳಿದ ಪರ್ಸೆಂಟ್ ಎಲ್ಲ ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿ. ಆಚಾರ್ಯರು ಅರಿಹಂತರ ನಂತರ ತೀರ್ಥದ ಹೊಣೆಯನ್ನು ಹೊತ್ತವರು, ತೀರ್ಥ ಪ್ರಭಾವಣೆಯ ಹೊಣೆಯನ್ನು ಹೊತ್ತವರು ಆಚಾರ್ಯ ಪರಮೇಷ್ಠಿಗಳು. ಅವರು ಸಂವಿಧಾನ ರಚಿಸುವಂತವರು ಅರಹಂತ ಪರಮೇಷ್ಠಿಗಳು. ಅಲ್ಲಿ ಕೂತ್ಕೊಂಡು ಆದೇಶ ಮಾಡಲ್ಲ ಯಾರಿಗೂ. ಅರ್ಹಂತರು ಯಾರಿಗೆ ಆದೇಶ ಮಾಡ್ತಾರೆ? ಇಲ್ಲ. ಹಿತದ ಮಾರ್ಗ ಯಾವುದು, ಅಹಿತದ ಮಾರ್ಗ ಯಾವುದು ಅನ್ನುವಂಥದ್ದನ್ನ ಸಂವಿಧಾನ ರಚನೆ ಮಾಡಿ ಕೆಳಗಿನ ನಾಲ್ಕು ಪರಮೇಷ್ಠಿಗಳಿಗೆ, ಮೂರು ಪರಮೇಷ್ಠಿಗಳಿಗೆ ಕೊಟ್ಟು ಬಿಡ್ತಾರೆ. ದೇಶದ ಸಂವಿಧಾನ ರಚನೆಯನ್ನು ಯಾರು ಮಾಡಿದರು? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ರಚನೆ ಆಯಿತು, ಪ್ರಧಾನಮಂತ್ರಿ ಆದ್ರೇನ? ಇಲ್ಲ. ಯಾರು ಸಂವಿಧಾನವನ್ನು ಬರೀತಾರೆ ಅವರು ಪ್ರಧಾನಮಂತ್ರಿ ಆಗುಲ್ಲ, ರಾಷ್ಟ್ರಪತಿ ಆಗುಲ್ಲ. ಬರೆಯವರು ಒಬ್ರು, ಅದರಂತೆ ನಡೆಸೋರು ಇನ್ನೊಬ್ರು. ನಡೆಸುವವರು ಬೇರೆ, ಬರೆಯುವವರು ಬೇರೆ. ಆಯುರ್ವೇದಿಕ ಗ್ರಂಥಗಳನ್ನ, ಔಷಧಿ ಶಾಸ್ತ್ರಗಳನ್ನ ಬರೆಯುವವರು ಬೇರೆ, ಡಾಕ್ಟರ್ ಆಗಿ ಅದರ ಉಪಚಾರವನ್ನು ಮಾಡುವವರು ಬೇರೆ. ಯಾವುದು ಕಠಿಣ ಕಾರ್ಯ ಇದೆ? ಔಷಧಿ ಶಾಸ್ತ್ರ ಬರೆಯೋದು ಕಠಿಣೋ ಅಥವಾ ಆಪರೇಷನ್ ಮಾಡೋದು ಅಥವಾ ಔಷಧಿ ಕೊಡೋದು ಉಪಚಾರ ಮಾಡೋದು ಇದು ಕಠಿಣೋ? ಉಪಚಾರ ಮಾಡೋದು ಕಠಿಣ ಇದೆ. ಆದರೆ ಉಪಚಾರ ಮಾಡುವವರು ಶಾಸ್ತ್ರದ ಅನುಸಾರವಾಗಿ ಮಾಡ್ತಾರೆ. ಆ ಶಾಸ್ತ್ರ ತಪ್ಪಿತ್ತು ಅಂತಂದ್ರೆ, ಔಷಧಿನ ತಪ್ಪು ಬರೆದಿದ್ರು ಅಂತಂದ್ರೆ, ಜಗತ್ತಿನಲ್ಲಿ ಧರ್ಮದ ಬೋಧಕರು ಎಷ್ಟೋ ಜನ ಆಗಿ ಹೋಗಿದ್ದಾರೆ, ಆದರೆ ತೀರ್ಥಂಕರಂತಹ ನಿರ್ದೋಷ ಬೋಧಕರು ಯಾರಾಗಿದ್ದಾರೆ? ಭವ್ಯ ಜೀವಿಗಳಿಗೆ ಧರ್ಮದ ಉಪದೇಶ ಬೇಕು. ಆ ಧರ್ಮದ ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಹೇಳಿದರೆ ಧರ್ಮದ ಕ್ಷೇತ್ರದಲ್ಲಿ ಅವರ ಕಲ್ಯಾಣ. ಆದರೆ ಅಂಥವರ ಕಲ್ಯಾಣವನ್ನು ಮಾಡಲಿಕ್ಕೆ ನಿಜವಾದ ಬೋಧನೆ ಬೇಕೋ ಬೇಡೋ? ಸಂವಿಧಾನ ಶಾಸ್ತ್ರ ನಿಜವಾಗಿರಬೇಕು, ಸತ್ಯ ಸಂವಿಧಾನ ಇರಬೇಕೋ ಬೇಡೋ? ಸಂವಿಧಾನದಲ್ಲಿ ಏನಾದರೂ ತಪ್ಪಿತ್ತು ಅಂತಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ ದೇಶದಲ್ಲಿ, ಅದು ದೇಶಕ್ಕೆ ನುಕ್ಸಾನಿದೆ, ಜನತೆಗೆ ನುಕ್ಸಾನಿದೆ. ತಪ್ಪಿದ್ರೂ ಕೂಡ ಅದನ್ನ ಮತ್ತೆ ಸರಿಪಡಿಸಿಕೊಂಡು ದೇಶವನ್ನು ನಡೆಸಬೇಕು. ಸರಿಪಡಿಸಿಕೊಳ್ಳಲಿಲ್ಲ ಅಂತಂದ್ರೆ ದೇಶಕ್ಕೆ ದೊಡ್ಡ ನುಕ್ಸಾನಿದೆ. ಸಂವಿಧಾನವನ್ನು ತಿದ್ದುವಂತ ಶಕ್ತಿ ಯಾರಿಗಿರಬೇಕು? ಪ್ರಧಾನಮಂತ್ರಿ ರಾಷ್ಟ್ರಪತಿ ಇಬ್ಬರೂ ಸೇರೆ ಮಾಡಬೇಕು. ಅದನ್ನು ಮನೆಯ ಅಜ್ಜ ಏನಾದರೂ ತಪ್ಪು ಮಾಡಿ ಹೋಗಿದ್ದಾನೆ ಅಂತಂದ್ರೆ, ತಪ್ಪು ಪರಂಪರೆಯನ್ನು ಮನೆಯಲ್ಲಿ ಹಾಕಿ ಹೋಗಿದ್ದಾನೆ ಅಂತಂದ್ರೆ ಅದನ್ನು ತೆಗೆದುಹಾಕ್ತಕ್ಕಂತಹ ಸರಿಪಡಿಸಿಕೊಳ್ಳತಕ್ಕಂತಹ ಶಕ್ತಿ ಯಾರಿಗೆ, ಅಧಿಕಾರ ಯಾರಿಗೆ? ಮಗನಿಗೆ. ಮತ್ತು ಮಗನ ಪತ್ನಿಗೆ. ಮಗ ಮಗನ ಪತ್ನಿ ಸೊಸೆ ಇಬ್ಬರಿಗಿರುತ್ತೆ. ಅವರು ಸರಿಪಡಿಸಿಕೊಂಡ್ರು ಅಂತಂದ್ರೆ ತಮ್ಮ ಮಕ್ಕಳ ಹಿತ ಆಗ್ತದೆ, ತಮ್ಮ ಮಕ್ಕಳ ಹಿತ. ಅವರಿಬ್ಬರು ಸರಿಪಡಿಸಿಕೊಳ್ಳಲಿಲ್ಲ ಅಂತಂದ್ರೆ ಅಜ್ಜ ಮಾಡಿದ್ದು ತಪ್ಪ, ಮಕ್ಕಳು ಮಾಡವ್ರೆ. ಆಮೇಲೆ ಮಕ್ಕಳು ಮಾಡ್ತಾ ಹೋದ್ರು ಅಂತಂದ್ರೆ ಮೊಮ್ಮಕ್ಕಳು ಮಾಡವ್ರೆ, ಮೊಮ್ಮಕ್ಕಳು ಮಾಡಿದ್ರು ಅಂತಂದ್ರೆ ಅವ್ರ ಮರಿ ಮಕ್ಕಳನ್ನು ಮಾಡವ್ರೆ. ಇದು ತಪ್ಪದ ಪರಂಪರಾ ದೀರ್ಘಕಾಲ ತನಕ ನಡೆಯೋದಿದು. ಅದೇ ತರ ಆಗಿರುವುದಲ್ಲ ಈಗ ಮನೆಯೊಳಗೆ ಮನೆಗೊಂಟ ಆಯತನ ಅನಾಯತನಗಳ ಪರಿಸ್ಥಿತಿ ಏನಿದೆ? ಆಯತನ ಮನೆಯಲ್ಲಿಲ್ಲ, ಅನಾಯತನ ಇದೆ. ಈ ತಪ್ಪು ಯಾರು ಮಾಡಿದ್ರು? ಅಜ್ಜ ಮಾಡಿದ. ಅಜ್ಜ ಯಾಕೆ ಮಾಡಿದ? ಅವ್ರ ಅಜ್ಜ ಮಾಡಿದ. ಆ ಅಜ್ಜ ಯಾಕೆ ಮಾಡಿದ? ಅವ್ರ ಅಜ್ಜನೂ ಹಂಗ ಮಾಡಿದ. ಇದು ಎಲ್ಲಿ ತನಕ ಹೋಗೋದು ಹಿಂಗೆ? ಎಲ್ಲಿಂದ ಯಾವ ವ್ಯಕ್ತಿ ಮೊದಲು ಬಿಟ್ಟಿದ್ದಾನಲ್ಲ, ಆಯತನಗಳನ್ನು ಬಿಟ್ಟು ಅನಾಯತನಗಳನ್ನು ಸೇವನೆ ಮಾಡಿದಾನಲ್ಲ, ಅಲ್ಲಿ ತನಕ ಹೋಗೋದದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ಅದನ್ನು ತಿದ್ದುಪಡಿ ಮಾಡತಕ್ಕಂತ ಪುರುಷಾರ್ಥ ಯಾರೂ ಇನ್ನ ತನಕ ಮಾಡಲಿಲ್ಲ. ಆಮೇಲೆ ಇದಕ್ಕೆ ತಿದ್ದುಪಡಿ ಮಾಡುವಂತ ಉಪದೇಶ ಯಾರ್ದಾದರೂ ಮೊದಲು ಒಂದು ಸಲ ಆಗಲೇಬೇಕಲ್ಲ. ಆಮೇಲೆ ಇಂಥದ್ದು ಆಗುವಾಗ ಸ್ವಲ್ಪ ಮಣಿಯೊಳಗೆ ಒಡಕ್ ಹುಟ್ಟೋದು ಅಥವಾ ಇಲ್ಲ? ತಪ್ಪುಗಳನ್ನು ತಿದ್ದುವಾಗ ಸ್ವಲ್ಪ ಮತಭೇದ ವಿಚಾರಭೇದ ಪ್ರಾರಂಭ ಅವಸ್ಥೆಯಲ್ಲಿ ಆಗೇ ಆಗೋದು, ನಂತರ ಎಲ್ಲ ಸರಿ ಹೋಗ್ತದೆ. ಆದರೆ ಪ್ರಾರಂಭಿಕ ಅವಸ್ಥೆಯಲ್ಲಿ ಸ್ವಲ್ಪ ವಿಕಲ್ಪ ಆಗ್ತವೆ. ಒಬ್ಬೇನಂತಾನೆ, ಹಾ ಅಜ್ಜ ಮಾಡಿದ್ದೇನೆ, ತಪ್ಪಿತೇನೆ, ಅವನು ಹುಚ್ಚಿದ್ದೇನೆ ಹಿಂಗ ಅನ್ಸ್ಕೋತ ಎಲ್ಲರಿಗೆ. ಅಲ್ಲಪ್ಪ ಅಜ್ಜ ಮಾಡಿದ್ದ, ಆದ್ರೆ ಅದು ಒಳ್ಳೇದಿತ್ತೋ ಕೆಟ್ಟದಿತ್ತೋ, ಹಿತಕಾರಿ ಇದೆಯೋ ಅಹಿತಕಾರಿ ಇದೆಯೋ, ಸರಿ ಇದೆಯೋ ತಪ್ಪಿದೆಯೋ ಅದನ್ನು ನೋಡಬೇಕು ನೋಡಬಾರ್ದು? ಒಬ್ಬ ಹೀಗಂತಾನೆ, ಒಬ್ಬ ಹಂಗಂತಾನೆ, ಒಬ್ಬ ಹಿಂಗಂತ. ಆಮೇಲೆ ಮನೆಯಲ್ಲಿ ಆ ಚರ್ಚೆಯನ್ನು ಕೇಳುವವರೆಲ್ಲ ಕೂತ್ಕೊಂಡು ಕೇಳ್ತಿರ್ತಾರೆ, ಇವ್ರು ಯಾಕೆ ಹೇಳಾಡಕದಾರ ಇಬ್ರು. ಆಮೇಲೆ ಅದರೊಳಗೆ ಕೆಲವೊಬ್ಬರಿಗೆ ಏನಿಸ್ತದೆ, ಇವ್ದು ಸರಿ ಐತ್ ನೋಡಿ, ಇವ್ರದ್ದು ಹೇಳೋದು ಸರಿ ಐತ್ ನೋಡಿ ಅಂತ ಹೇಳಿ ಇವ್ರ ಪಕ್ಷದಲ್ಲಿ ಆಗಿಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಪಕ್ಷ ಆಗಿಬಿಡ್ತಾವೆ, ಎರಡು ಪಕ್ಷ ಆಗಿಬಿಡ್ತಾವೆ. ನಾಲ್ಕು ಮಂದಿ ಸಮ್ಯಕ್ ದೃಷ್ಟಿ ಆಗ್ತಾರೆ, ಇಬ್ಬರು ಮಂದಿ ಮಿಥ್ಯಾದೃಷ್ಟಿ ಮಿಥ್ಯಾತ್ವ ವಿಚಾರದಲ್ಲಿ ಇರ್ತಾರೆ. ಅವರೇನು ವಾದಿಸ್ತಾರೆ ಅಂತಂದ್ರೆ ಮೊದಲಿಂದ ಏನು ಬಂದಿದೆ ಅದನ್ನು ಯಾಕೆ ಬಿಡಬೇಕು, ಅವ್ರೇನು ಹುಚ್ಚಿದ್ರೆ ಇದನ್ನ ಬಡಬಡಿಸ್ಕೊತ್ಕೊಂತಾರೆ. ಬಡಬಡಿಸೋದೆ ಅವ್ರು ಹುಚ್ಚಿದ್ರೇನಂತ ಅಲ್ಲಿ ಹುಚ್ಚಿದ್ರೆ ಶಾನೆ ಇದ್ರೆ ಅದನ್ನ ಯಾಕೆ ಪರೀಕ್ಷೆ ಮಾಡಬಾರ್ದು? ನಾವು ಶಾನೆ ಇದ್ರಂತೆ ಗ್ಯಾರಂಟಿ ಹೆಂಗ್ ಕೊಡಕಿದ್ದೀರಿ ನೀವು? ಯಾವ ಆಧಾರದ ಮೇಲೆ ಅವ್ರು ಶಾನೆ ಇದ್ರಂತ ಗ್ಯಾರಂಟಿ ಕೊಡ್ತಾ ಇದ್ದೀರಿ? ಅಜ್ಜ ಶಾನೆ ಇದ್ದ ಅನ್ನುವುದನ್ನ ಹೇಗೆ ನಿರ್ಣಯ ತಗೊಂಡ್ರಿ ನೀವು? ಪರೀಕ್ಷೆ ಮಾಡಿದ್ರೆ, ಅಧ್ಯಯನ ಮಾಡಿದ್ರಿ, ಶಾಸ್ತ್ರ ಕೇಳಿದ್ರು, ಯಾರ್ದು ಉಪದೇಶ ಕೇಳಿದ್ರು, ಯಾರ್ದು ನಿರ್ಣಯ ಮಾಡಿಕೊಂಡ್ರು, ಏನಾಯ್ತು? ಒಂದು ಪರಂಪರೆ ಆಧಾರದಿಂದ ಅಜ್ಜ ಶಾನೆ ಇದ್ದ ಅನ್ನುವಂತ ನಿರ್ಣಯ ತಪ್ಪು ಸರಿನೋ? ಇದು ತಪ್ಪಿದೆ. ಅಜ್ಜ ಶನೇ ಇರ್ತಿದ್ದ ಅಂತಂದ್ರೆ ಶಾಸ್ತ್ರಜ್ಞ ಇರ್ತಿದ್ದ. ಅಜ್ಜ ಶಾಸ್ತ್ರ ಎಂದು ಓದಿದ್ದನ್ನು ನೋಡಿದ್ರೇನು, ಮನಿ ಮನಸತ್ತಿದ್ದಾನೆ ಅಜ್ಜ ಎಂದು. ಒಂದು ದಿವಸ ಶಾಸ್ತ್ರ ಓರ್ತಾ ಇರುವಂತದ್ದು ಅಜ್ಜನ ಕ್ರಿಯಾ ಸ್ವಾಧ್ಯಾಯದ ಕ್ರಿಯಾ ನೋಡಿದ್ರೆ ನೀವು ಇಲ್ಲ ಅಂದ ಮೇಲೆ ಅಲ್ಲಿ ತಪ್ಪು ಇದ್ದೇ ಇರೋದು. ಅಜ್ಜಾಯನ್ ಹುಚ್ಚನ, ಅಜ್ಜಾಯನ್ ಸಣ್ಣಾವುದಾಯನ, ದೊಡ್ಡವಂತೂ ಇದ್ದೇ ಇದ ಅಲ್ಲ, ಎಲ್ಲರಕ್ಕಿಂತ ದೊಡ್ಡ ಅಜ್ಜನ ಇರೋವಲ್ಲ. ಅಷ್ಟು ಸೀನಿಯರ್ ಇದ ನಮ್ಮ ಅಜ್ಜ, ಆ ಸೀನಿಯರ್ ಅಂತೂ ಇದ್ದೇ ಇರೋವಲ್ಲ. ನೀವು ಸೀನಿಯರ್ ವಯಸ್ಸದ ಮೇಲೆ ಸತ್ಯ ಅಸತ್ಯ ನಿರ್ಣಯ ಮಾಡೋದಿದೆ. ನಮ್ಮ ಅಜ್ಜ 95 ವರ್ಷದವಿದ, ಅವನು ಶಾನೆ ಇರಲಿ. ಹಾ ಶಾನೆ, ಯಾವುದೋ ವಿಷಯದಲ್ಲಿ ನಿಮಗೆ ಹಿತ ಮಾಡಿರಬಹುದು, ಭೌತಿಕ ವಿಷಯದಲ್ಲಿ ಡಿಪಾಸಿಟ್ ಇಟ್ಟು ಒಂದು ಹಣ ಗಳಿಸಿ ಕೊಟ್ಟು ಹೋಗಿದ್ದಾನೆ, ಕೊಟ್ಟು ಹೋಗಿರಬಹುದು, ಬಹಳ ಗಳಿಸಿದ್ದಾನೆ, ಗಳಿಸಿದ್ದನ್ನು ಕೊಟ್ಟಿರಬಹುದು. ಇದು ಸಾಂಸಾರಿಕ ಸಂಪತ್ತಿ ಆಯಿತು. ಆದರೆ ಪರಮಾರ್ಥವನ್ನ ಏನ್ ಗಳಿಸಿ ಧರ್ಮದ ವಿಷಯದಲ್ಲಿ ನಿಮ್ಗೆ ಏನ್ ಜ್ಞಾನ ಕೊಟ್ಟಿದ್ದಾನೆ, ಯಾವ ಪರಂಪರೆಯನ್ನು ನಿಮ್ಗೆ ಕೊಟ್ಟು ಹೋಗಿದ್ದಾನೆ? ಅನಾಯತನ ಪರಂಪರೆಯನ್ನು ಕೊಟ್ಟು ಅಥವಾ ಆಯತನದ ಪರಂಪರೆಯನ್ನು ಕೊಟ್ಟು ಹಾದು, ಈ ವಿಷಯ ಬೇರೆ ಇದೆ. ಆಯತನವನ್ನ ಕೊಟ್ಟು ಹೋಗ್ತಿದ್ದ ಅಂತಂದ್ರೆ ಹುಷಾರ, ನಮ್ಮ ಅಜ್ಜ ಹುಷಾರಿದ್ದ, ಧರ್ಮ ಕ್ಷೇತ್ರದಲ್ಲಿ ಧರ್ಮಾತ್ಮ ಇದ್ದ, ಒಳ್ಳೆ ಸ್ವಾಧ್ಯಾಯವಂತಿದ್ದ, ಜ್ಞಾನಿ ಇದ್ದ, ಧರ್ಮ ಚರ್ಚೆ ಮಾಡ್ತಿದ್ದ, ನಮ್ಮೆಲ್ಲರಿಗೂ ಬಹಳ ಬೋಧನೆ ಮಾಡಿದ್ದಾನೆ, ಮಿಥ್ಯಾತ್ವವನ್ನು ಬಿಡಿಸಿದಾನೆ, ಸಮ್ಯಕ್ತವನ್ನು ಕೊಡಿಸಿದಾನೆ. ಇಂಥ ಒಂದು ಕಾರ್ಯ ಮಾಡಿ ಹೋಗ್ತಿದ್ದ ಅಂತಂದ್ರೆ ಅಜ್ಜ ಹೊರಗಿನೂ ಶನ ಇದ್ದ, ಒಳಗಿನೂ ಶನ ಇದ್ದ, ಧರ್ಮದಲ್ಲೂ ಶನ ಇದ್ದ, ಸಂಸಾರದಲ್ಲೂ ಶನ ಇದ್ದ ಅಂತ ಎರಡೂ ತರದಿಂದ ಶಭಾಷ್ ಅನ್ಬಹುದು ಅಜ್ಜಾಗ. ಆದರೆ ನಮ್ಮ ಅಜ್ಜಗಳು ಎಲ್ಲ ಎಲ್ಲಿ ಫೇಲ್ ಆಗಿದ್ದಾರೆ ಗೊತ್ತ? ಹೊರಗೆ ನಿಮ್ಮನ್ನು ಸುಖಿ ಮಾಡ್ತಾ ಬಂದಿದ್ದಾರೆ, ಆದ್ರೆ ಒಳಗಿನ ಸುಖದ ದಾರಿಯನ್ನ ಯಾರು ಬಹಳ ಕಿಂಚಿತ್ ಮನೆಗಳಲ್ಲಿ ಸ್ವಲ್ಪ ಮುನೆಗಳಷ್ಟೇ ಇರಬಹುದು. ಅಜ್ಜ ಧರ್ಮಾತ್ಮ ಇದ್ದು ಮಕ್ಕಳಿಗೆಲ್ಲ ಸಮ್ಯಕ್ತದ ದಾರಿಯನ್ನು ತೋರಿಸಿಕೊಟ್ಟು ಹೋದಂತವನು ಬಹಳ ಕಡಿಮೆ ಜನಗಳ ಮನೆಯಲ್ಲಿ ಇದ್ದಿರಬಹುದು. ಆದ್ರೆ ಅಂತವ್ರು ಎಷ್ಟು ಜನ ಇದ್ದಾರೆ? 5%. ಆಮೇಲೆ ಧರ್ಮದ ರಕ್ಷಣೆ ಹೇಗೆ ಆಗುವುದು? ಆಮೇಲೆ ನಾವು ಹೊರಗಿನಿಂದ ಬೋಧನೆ ಮಾಡಲಿಕ್ಕೆ ಬಂದಿದೆ ಗುರು ರೂಪದಲ್ಲಿ. ಮನೆಯಲ್ಲಿ ಧರ್ಮ ಹೇಳೋರಿಲ್ಲ ಅಂತಂದ್ರೆ ಉಳಿದ್ರೆ ಯಾರಿನ್ನು ಹೊರಗ? ಗುರುಗಳಷ್ಟ ಉಳಿದ್ರಲ್ಲ. ಗುರುಗಳು ಸಮಾಜದಲ್ಲಿ ಹೋಗ್ತಾರೆ, ಸಮಾಜವನ್ನು ಕುರಿತು ಬೋಧನೆ ಮಾಡ್ತಾರೆ. ಆಮೇಲೆ ಸಮಾಜದಲ್ಲೂ ಇನ್ನ ಅಲ್ಲಿ ಪರಿವಾರದಲ್ಲಿ ಜನ ಹೊಡಿತಿದ್ರು, ಇಲ್ಲಿ ಸಮಾಜದಲ್ಲಿ ಪರಿವಾರ ಹೊಡಿತವ. ಸತ್ಯ ಗೊತ್ತಾಯಿತು ಅಂತಂದ್ರೆ ಸತ್ಯವನ್ನು ಪಾಲಿಸುವವರು 120 ಮನೆಯವರಾಗವರು. ಆಮೇಲೆ ಅಸತ್ಯವನ್ನ ತಿಳಿದೇ ಇದ್ದವರಂತೂ ಎಲ್ಲರೂ ಇದ್ರು, ತಿಳ್ಕೊಂಡವರು 120 ಮನೆಯವರಾದ್ರು. ಅಲ್ಲಿ ಉಳಿದ ಮನೆಯವರೆಲ್ಲ ಏನಿದ್ದಾರೆ? ಅಜ್ಞಾನಿಗಳಿದ್ದಾರೆ. ಇನ್ನು ಅಜ್ಞಾನಿಗಳಿಗೆ ಉಪದೇಶವನ್ನ ಮಾಡಬೇಕು ಅಂತ ಶಾಸ್ತ್ರದ ಆದೇಶ. ಭಗವಂತರು ನಮಗೆ ಸಂವಿಧಾನ ಗ್ರಂಥವನ್ನು ಬರೆದು ಯಾಕೆ ಕೊಟ್ರು? ಓದಿ ಹೇಳಲಿಕ್ಕೋ ಅಥವಾ ಮುಚ್ಚಿಡ್ಲಿಕ್ಕೆ? ಹೇ, ಇಲ್ಲ, ಸಮಾಜ ಒಡಿದೈತಿ, ಇದನ್ನು ಮುಚ್ಚಿಡ್ರಿ, ನೀವು ಬರಬೇಡ್ರಿ ಮತ್ತು ಶಾಸ್ತ್ರನೂ ಇಲ್ಲಿ ತರಬೇಡ್ರಿ. ನಡೆದತ್ತು ಜೈನ ಧರ್ಮ ಉಳಿದತ್ತು, ಇದು ಜೈನ ಸಮಾಜ ಅಂತ ಅನ್ನಿಸಿಕೊಂಡತ್ತು. ಶಾಸ್ತ್ರ ಬೇಡ, ಗುರುಗಳು ಬೇಡ, ಸತ್ಯ ಬೇಡ, ಧರ್ಮ ಬೇಡ, ಸಮಾಜ ಒಡೆಯೋದು ಬೇಡ ಅಂತಂದ್ರೆ, ಸತ್ಯ ಬರುವುದರಿಂದ, ಧರ್ಮ ಬರುವುದರಿಂದ ಸಮಾಜ ಒಡೆದು ಹೋಗ್ತದೆ ಅಂತಂದ್ರೆ ಜೈನ ಧರ್ಮದ ಪುಸ್ತಕಗಳನ್ನೆಲ್ಲ ಕಟ್ಟಿಬಿಡ್ರಿ, ಗುರುಗಳನ್ನೆಲ್ಲ ಕಳಿಸ್ಬಿಡ್ರಿ, ಮತ್ತೆ ಸಂಸಾರದಲ್ಲಿ ಒಂದಾಗಿರಿ, ಮಿಥ್ಯಾತ್ವದಲ್ಲಿ, ಮೂಢ ನಂಬಿಕೆಗಳಲ್ಲಿ, ಮೂಢ ಪರಂಪರೆಗಳಲ್ಲಿ ಒಂದಾಗಿಬಿಡ್ರಿ. ಆತ್ಮಕಲ್ಯಾಣ ಆದೋತು. ಧರ್ಮ ಯಾತಕ್ಕಾಗಿದೆ? ಆತ್ಮಕಲ್ಯಾಣಕ್ಕಾಗಿ. ಆತ್ಮ ಕಲ್ಯಾಣಕ್ಕಾಗಿ ಇರುವಂತಹ ಧರ್ಮ ನಿಮಗೇನು ನುಕ್ಸಾನ್ ಮಾಡೋದಿದೆ? ಸಂಸಾರದೇನಾದ್ರೂ ನುಕ್ಸಾನ್ ಆಗ್ತಾ ಇದೇನು? ನಿಮ್ಮ ಸಂಪತ್ತಿ, ನಿಮ್ಮ ಧನ, ನಿಮ್ಮ ಸಾಂಸಾರಿಕ ಪರಸ್ಪರದ ಸಂಬಂಧಗಳು ಏನಾದರೂ ಅವುಗಳಿಗೆ ಧಕ್ಕೆ ಬರ್ತಾ ಇದೆಯೇನು? ಧರ್ಮ ಸಾಂಸಾರಿಕ ಪರಿವಾರವನ್ನು ಒಡೆಯುತ್ತದೆಯೇನು? ಇಲ್ಲ. ಧರ್ಮ ಆತ್ಮೋದ್ಧಾರಕ್ಕಾಗಿದೆ. ಧರ್ಮ ಬದುಕಿನಲ್ಲಿ ಬಂತು ಅಂತಂದ್ರೆ ಧರ್ಮ ಪರಿವಾರವನ್ನು ಒಡಿಲ್ಲ, ಆತ್ಮದ ವಿಚಾರಗಳನ್ನು ಪರಿವರ್ತನೆ ಮಾಡ್ತದೆ ಅಷ್ಟೇ. ಆತ್ಮಿಕ ವಿಚಾರಗಳನ್ನು ಪರಿವರ್ತನೆಗೊಳಿಸಿ ಯಾವ ವಿಚಾರದಿಂದ ನಾವು ಧರ್ಮವನ್ನು ಮಾಡಿದಾಗ ನಮ್ಮ ಕಲ್ಯಾಣ ಇದೆ ಅನ್ನುವಂತಹ ವಿಚಾರವನ್ನು ತಂದುಕೊಡುತ್ತೆ ಧರ್ಮ. ಈ ಧರ್ಮಕ್ಕಾಗಿ ನಾವು ಸ್ವಲ್ಪ ದುಡಿಯಲೇಬೇಕು. ಯಾಕೆಂದರೆ ನಾವು ಎಲ್ಲರೂ ದಿಗಂಬರ ಜೈನರು. ದಿಗಂಬರ್ ಅಂದ್ರೆ ಏನು ಮತ್ತು ಜೈನ ಅಂದ್ರೆ ಏನು ಇದನ್ನು ಅಧ್ಯಯನ ಮಾಡಲೇಬೇಕು. ಇಲ್ಲಾಂತಂದ್ರೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡಿ. ನಾವು ದಿಗಂಬರ್ ಜೈನರಲ್ಲ. ಯಾಕ್ರಿ? ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ರಿ. ನಾವು ದಿಗಂಬರ್ ಜೈನರಲ್ಲ. ಯಾಕ್ರಿ ಅಂತಂದ್ರೆ ಬೇಕ್ರಿ ಅನ್ವಾರಿ ಅನ್ನ ಯಾಕ್ರಿ. ನಾವು ಯಾವ್ದನ್ನು ಕೊಡ್ತಾ ಇದ್ದೀವಿ ಅದನ್ನು ಬೇಕ್ರಿ ಅಂದ್ರೆ ಅಂತಂದ್ರೆ ಯಾಕ್ರಿ ಅನ್ನೋದಂತ ಸಮಸ್ಯೆ ಬರೋಲ್ಲ. ರಾವ್ ಸಾಹ್ ಹಿಂಗೈತಿ, ಯಾರು ಧರ್ಮ ಬೇಕ್ರಿ ಅನ್ವಾರ? ಸಮ್ಯಕ್ ದರ್ಶನ ಬೇಕ್ರಿ ಅನ್ಬೇಕು ಬೇಡ? ಸಮ್ಯಕ್ ಜ್ಞಾನ ಬೇಕ್ರಿ ಅನ್ಬೇಕು ಬೇಡ? ಸಮ್ಯಕ್ ಜ್ಞಾನ ಕೊಡುವ ಪ್ರಸಂಗ ಬಂತು ಅಂತಂದ್ರೆ ಸಮಾಜ ಒಡಿತೈತಿ ಅಂತ. ಇದೆಷ್ಟು ದೊಡ್ಡ ಮೂಡ್ತ, ಇದೆಷ್ಟು ದೊಡ್ಡ ಅಧರ್ಮ, ಇದೆಂತ ವಿಚಾರ? ಈ ವಿಚಾರದಿಂದ ಮಹಾವೀರ ಭಗವಂತರ ತೀರ್ಥವನ್ನು ರಕ್ಷಣೆ ಮಾಡೋದು ಸಾಧ್ಯತೆಯೇನು? ಧರ್ಮ ಅಷ್ಟು ಹಿಡ್ಕೊಳ್ಳಿ ಎಲ್ಲರೂ. ಸಂಸಾರದ ಯಾವುದೇ ಸಂಬಂಧದಲ್ಲಿ ಯಾವುದೇ ನುಕ್ಸಾನವನ್ನು ಮಾಡ್ಕೋಬೇಡ್ರಿ. ಸಮ್ಯಕ್ ದೃಷ್ಟಿ ಎಲ್ಲರೂ ಆಗ್ರಿ. ಸಂಸಾರಕ್ಕೆ ಏನು ನುಕ್ಸಾನ್ ಇದೆಯೇನು? ಜ್ಞಾನಿ ಎಲ್ಲರೂ ಆಗ್ರಿ. ಸಮ್ಯಕ್ ಜ್ಞಾನ ಎಲ್ಲರೂ ತಗೊಳ್ಳಿ. ಪ್ರವಚನ ಎಲ್ಲರದ್ದು ಕೇಳಿ, ಎಲ್ಲ ತರದ್ದು ಕೇಳಿ, ಎಲ್ಲ ತರದ್ದು ಓದಿ, ಅದರೊಳಗೆ ಯಾವ್ದು ಸತ್ತಿದೆ ಅದನ್ನು ನಿರ್ಣಯ ಮಾಡಿಕೊಂಡು ಅದನ್ನು ನಿರ್ಣಯಕ್ಕೆ ಬಂದು ಅದನ್ನು ಗ್ರಹಣ ಮಾಡ್ರಿ. ಇದರೊಳಗೆ ಸಂಸಾರದ ಏನು ನುಕ್ಸಾನ್ ಇದೆಯೇನು? ಸಂಸಾರಕ್ಕೆ ಧರ್ಮಕ್ಕೆ ಯಾವ ಸಂಬಂಧನೂ ಇಲ್ಲ. ಧರ್ಮ ಆತ್ಮಿಕ ವಿಷಯ, ಸಂಸಾರ ಶಾರೀರಿಕ ವಿಷಯ. ಸಮಾಜ ಶರೀರ ಇವು ಒಂದು, ಆತ್ಮ ಧರ್ಮ ಇವು ಎರಡು ಒಂದು. ಎಲ್ಲರೂ ಸಮ್ಯಕ್ ದೃಷ್ಟಿ ಆದ್ರಂತಂದ್ರೆ ನಿಮ್ದೇನು ಒಂದು ಕರೋಡ್ ನುಕ್ಸಾನ್ ಆಯ್ತೋ? ಏನು ನುಕ್ಸಾನ್ ಇದೇನಿತ್ರಾಗ? ಧರ್ಮ ನುಕ್ಸಾನ್ ಮಾಡುವಂತ ವಸ್ತು ಐತೇನ? ಧರ್ಮ ಫಾಯ್ದಾ ಮಾಡ್ತದೆ ಆತ್ಮನಿಗೆ. ಏನ್ ಫಾಯ್ದಾ ಮಾಡ್ತದೆ ಅಂತಂದ್ರೆ, ಇಲ್ಲಿರುವಾಗಲೂ ನೀನು ಸುಖಿಯಾಗಿರು, ಮುಂದೆ ಹೋದಾಗಲೂ ನೀನು ಸುಖಿಯಾಗು ಅನ್ನುವಂತ ವಸ್ತು ಧರ್ಮ. ಸಂಸಾರದ ಭೋಗೋಭೋಗ ಸಾಮಗ್ರಿಗಳು, ಪರಿವಾರ, ಆ ಸಂಬಂಧ, ಈ ಸಂಬಂಧ ಹಂಗ ಮಾಡಿದ್ವು ಅಂತಂದ್ರೆ ಇದು ಪರಿವಾರ ನಮ್ದು ಕೆಟ್ಟ ಹೋದತ್ತು, ನಮ್ದು ಒಡೆದು ಹೋದತ್ತು, ಇಂಥ ವಿಚಾರಗಳು ಅಜ್ಞಾನದ ವಿಚಾರಗಳು, ಅಜ್ಞಾನತನದ ವಿಚಾರಗಳು ಇವೆಲ್ಲ. ಧರ್ಮಕ್ಕೆ ಸಮಾಜಕ್ಕೆ ಸಂಬಂಧ ಏನಿದೆ? ಧರ್ಮಕ್ಕೆ ನಮ್ಮ ಬಂಧು ಬಾಂಧವರಿಗೆ ಸಂಬಂಧ ಏನಿದೆ? ಹೌದು. ಆಮೇಲೆ ಧರ್ಮವನ್ನ ಹಿಡಿಯತಕ್ಕಂಥವರು ತೀರ್ಥಂಕರು ಮೊಟ್ಟ ಮೊದಲು ಮೂಲದಲ್ಲಿ. ತೀರ್ಥಂಕರ್ ಮನೆ ಬಿಟ್ರು ಇಲ್ಲ? ಆ ಮನೆ ಒಡೆದು ಹಾದ್ರೇನು? ಧರ್ಮ ಹಿಡಿಯವರು, ಧರ್ಮ ಮಾಡವರು ಮನೆ ಒಡಿತಾರೆ ಅಥವಾ ಸಮಾಜ ಒಡಿತಾರೆ ಅಂತಂದ್ರೆ, ಎಲ್ಲರಕ್ಕಿಂತ ಮೊದಲು ಮನೆಯನ್ನು ಒಡೆದವರು ತೀರ್ಥಂಕರು ಅಂತ ಹೇಳಬೇಕು. ಆಮೇಲೆ ಅವರು ಒಬ್ರು ಹೋಗುವುದರಿಂದ, ಯಾಕಂದ್ರೆ ರಾಜ ಇದ್ರಲ್ಲ, ಎಲ್ಲಾ ಅಧಿಕಾರ ಅವ್ರ ಕೈಯಲ್ಲಿತ್ತು, ಎಲ್ಲಾ ರಾಜಪಾಠವನ್ನು ತ್ಯಾಗ ಮಾಡಿ ಹೋಗಿದ್ರು. ರಾಜಪಾಠವನ್ನೇ ತ್ಯಾಗ ಮಾಡುವಂತವರು ಜನಗಳಿಗೆ ಆಧಾರ ಇದ್ರು ಅಥವಾ ಇಲ್ಲ? ಆಮೇಲೆ ಜನಗಳನ್ನೆಲ್ಲ ಒಡೆದು ಹೋದ್ರು, ನುಕ್ಸಾನ್ ಮಾಡಿ ಹೋದ್ರು, ದೀಕ್ಷಾ ತಗೊಂಡ್ರು. ಧರ್ಮ ಬೇರೆ, ಸಂಸಾರ ಬೇರೆ. ಧರ್ಮ ಆತ್ಮಕಲ್ಯಾಣಕ್ಕಾಗಿದೆ, ಅದು ಜ್ಞಾನಪೂರ್ವಕವಾಗಿ ಆಗಬೇಕು, ಅದರಲ್ಲಿ ಪರಂಪರೆಗಳು ನಡೆಯಲ್ಲ. ಯಾವುದು ಸತ್ಯ ಇದೆ ಅದರ ಮೇಲೆ ನಾವು ನಡೆಯುವುದಿದೆ ಅನ್ನುವಂತಹ ಸಂಕಲ್ಪ ಅವಶ್ಯಕ. ಈ ಸಂಕಲ್ಪ ಆಗಲಿಲ್ಲ ಅಂತಂದ್ರೆ ಜೀವ ಸಂಸಾರದಿಂದೇನೋ ಎಷ್ಟೋ ಸುಖಿಯಾಗಿರಬಹುದು, ಜನಗಳಲ್ಲಿ ಮಧ್ಯದಲ್ಲಿ ಇದ್ದುಕೊಂಡು ಜನಗಳಿಂದ ಕೂಡಿಕೊಂಡಿಟ್ಟುಕೊಂಡು ಬಾಳಿ ಮರಣವನ್ನು ತಾಳಬಹುದು. ಜನಗಳ ಮಧ್ಯದಲ್ಲಿ ಕೂಡಿಕೊಂಡಿರುವುದರಿಂದ ಜನನೂ ನಿಮಗೆ ಬಹಳ ಒಳ್ಳೆಯ ಮನುಷ್ಯ, ನಮ್ಮನ್ನು ಬಿಟ್ಟಾಗಲಿಲ್ಲ, ಧರ್ಮವನ್ನು ಬಿಟ್ಟಾದ್ರೆ ನಮ್ಮನ್ನು ಬಿಡಲಿಲ್ಲ, ಪ್ರಶಂಸೆನೂ ಮಾಡಬಹುದು, ಒಳ್ಳೆಯವನಂತ ಅನ್ನಬಹುದು. ಆದರೆ ಅದರಿಂದ ಆತ್ಮನಿಗೆ ಹಿತ ಇಲ್ಲ, ಅಹಿತ ಇದೆ. ಉಪಾಧ್ಯಾಯ ಪರಮೇಷ್ಠಿಗಳು ಈ ಜ್ಞಾನವನ್ನು ಕೊಡ್ತಾರೆ. ಅದಕ್ಕಾಗಿ ಅವರು ಬಹುಶ್ರುತ ಉಳ್ಳವರು. ಬಹುಶ್ರುತದವರ ಇವತ್ತು ಪೂಜೆಯನ್ನು ನೀವು ಮಾಡಿದ್ದೀರಾ. ಉಪಾಧ್ಯಾಯ ಪರಮೇಷ್ಠಿಗಳು ಸಂವಿಧಾನವನ್ನು ಓದಿ ನಿಜವಾದ ಬೋಧನೆಯನ್ನು ಹೇಗೆ ಮಾಡ್ತಾರೆ ಅಂಥ ಬೋಧನೆಯನ್ನು ನಾವು ಚಿಂತನೆ ಮಾಡಿಕೊಂಡು ಯೋಗ್ಯ ಮಾರ್ಗಕ್ಕೆ ಬಂದು, ಯೋಗ್ಯ ನಿರ್ಣಯಕ್ಕೆ ಬಂದು, ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಸಂಯಮದ ಮಾರ್ಗದ ಮೇಲೆ ನಡೆಯುವುದಿದೆ. ನಮ್ಮ ಸಂಯಮ ಮತ್ತು ಜ್ಞಾನ ಇವು ಎರಡೂ ಕಲ್ಯಾಣಕಾರಿಯಾಗಬೇಕು ಅಂತಂದ್ರೆ ಅದರ ಪಾಯೆಯಲ್ಲಿ, ಮೂಲದಲ್ಲಿ ಸಮ್ಯಕ್ ದರ್ಶನ ಬೇಕು. ಸಮ್ಯಕ್ ದರ್ಶನದಲ್ಲಿ ಪರಂಪರೆಗಳು ನಡೆಯಲ್ಲ. ವೀತರಾಗ ಭಗವಂತನೇ ಭಗವಂತ, ವೀತರಾಗ ಶಾಸ್ತ್ರವೇ ಶಾಸ್ತ್ರ, ವೀತರಾಗ ಗುರುವೇ ನಿಜವಾದ ಗುರು ಅನ್ನತಕ್ಕಂಥ ಸಂಕಲ್ಪನೆ, ಮತ್ತು ನಾನು ಯಾವುದನ್ನು ವೀತರಾಗ ಅಂತ ಹೇಳಿ ಶ್ರದ್ಧೆ ಮಾಡಿದ್ದೇನೆ, ಆ ಶ್ರದ್ಧೆಯನ್ನು ಮಾಡಿರತಕ್ಕಂಥ ದೇವಶಾಸ್ತ್ರ ಗುರುಗಳಂತೆಯೇ ನಾನೂ ಆಗಲಿಕ್ಕೆ ನಿರ್ಧರಿಸಿದ್ದೇನೆ. ನನ್ನ ಗುರಿ ನಾನು ವೀತರಾಗ ಆಗಬೇಕು ಅನ್ನುವಂತಹ ಗುರಿ. ಆ ಗುರಿಯನ್ನು ತಲುಪುವ ತನಕ ನಾನು ಇದೇ ತರದ ಆಯತನಗಳನ್ನೇ ಆರಾಧಿಸುತ್ತೇನೆ ಅನ್ನತಕ್ಕಂಥ ಸಂಕಲ್ಪ ಇದ್ದಂಥ ಮನುಷ್ಯನಿಗೆ ದ್ರವ್ಯ ಸಮ್ಯಕ್ ದೃಷ್ಟಿ ಮತ್ತು ಗುರಿಯನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ಭಾವ ಸಮ್ಯಕ್ ದೃಷ್ಟಿ, ಹೋಗುವಾಗ ಬರುವಾಗ ಆಯತನಗಳ ಸಂಪರ್ಕ, ಹೊರಗಡೆಗೆ ಆಯತನಗಳ ಸಂಪರ್ಕ, ಇದು ದ್ರವ್ಯ ಸಮ್ಯಕ್ತ್ವ. ಮತ್ತು ಗುರಿ ಏನಿರಬೇಕು? ನಾನು ದೇವಶಾಸ್ತ್ರ ಗುರುಗಳಂತೆ ವೀತರಾಗಿ ಆಗಬೇಕು ಅನ್ನತಕ್ಕಂತಹ ಗುರಿ, ಇದು ಅಂತರಂಗ ಸಮ್ಯಕ್ತ್ವ. ಇದರಿಂದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕರ್ಮಗಳ ಉಪಶಮನ ಆಗಿ ಭಾವ ಸಮ್ಯಕ್ತ್ವದ ಉತ್ಪತ್ತಿ ಆಗುತ್ತದೆ. ಅದಕ್ಕಾಗಿ ಬಹುಶ್ರುತ ಭಕ್ತಿ ಭಾವನೆಯನ್ನ ಪೂಜೆ ಮಾಡಿರತಕ್ಕಂಥ ನಿಮ್ಮೆಲ್ಲರಿಗೆ ಏನು ಆಶೀರ್ವಾದ ಮಾಡೋಣ. ನಮಗೆ ಬಹುಶ್ರುತ ಭಕ್ತಿ ಬರಲಿ, ಬಹುಶ್ರುತವೂ ಬರಲಿ ಜ್ಞಾನದಿಂದ. ಆಮೇಲೆ ಬಹುಶ್ರುತ ಭಕ್ತಿಯನ್ನು ಮಾಡುವವರನ್ನು ನೋಡಿ ನಾವು ಸ್ವಾಧ್ಯಾಯಿಗಳಾಗಲಿಕ್ಕೆ, ಜ್ಞಾನಿಗಳಾಗಲಿಕ್ಕೆ. ಊರು ಊರಿಗೆ ಪ್ರವಚನ ಮಾಡೋದು ದೂರ, ಮತ್ತೆ ಮನೆ ಮನೆಗೆ ಸ್ವಾಧ್ಯಾಯ ಆಗಲಿ, ಮನೆ ಮನೆಗೆ ಸ್ವಾಧ್ಯಾಯ ಆಗಲಿ, ಸ್ವಾಧ್ಯಾಯದಿಂದ ಜ್ಞಾನ ಗಳಿಯಲಿ. ಜ್ಞಾನ ನಿಮ್ಮಲ್ಲಿ ಬೆಳೆಯಿತು ಅಂತಂದ್ರೆ ಜ್ಞಾನವನ್ನು ನೀವು ಹಂಚಬಹುದು. ತೀರ್ಥ ಪ್ರವರ್ತನೆ ಮುಂದೆ ಒರಿಯಬೇಕು ಅಂತಂದ್ರೆ ನಾವು ಜ್ಞಾನಿಗಳಾಗಬೇಕು, ನಮ್ಮ ಜ್ಞಾನವನ್ನು ಪರರಿಗೂ ಕೂಡ ಹಂಚುವಂತಹ ಕರ್ತವ್ಯವನ್ನು ಮಾಡಬೇಕು. ಈ ಮಾರ್ಗದ ಮೇಲೆ ನಡೆದು ನೀವು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು, ಪರರಿಗೂ ಆತ್ಮಕಲ್ಯಾಣದ ದಾರಿಯನ್ನೇ ಬೋಧಿಸಬೇಕು ಅಂತ ಹೇಳಿ ಪ್ರವಚನವನ್ನು ಮುಗಿಸೋಣ.